ಆ ದೃಷ್ಟಿಯೊಳಗೆ ಗುರುಕ್ತಮಪೇನ ಗುರುಕ್ತಮಪೇನ ಗ್ರಾಹ್ಯಂ ಯದರರ್ಥೇ ಅರ್ಥ ಕಲ್ಪನ. ಅನರ್ಥಕ್ಕೆ ಕಾರಣವಾದ ಮಾತನ್ನ ಗುರುಗಳು ಹೇಳಿದರೆ ಅದನ್ನು ಕೇಳಬೇಕಾಗಿಲ್ಲ. ಪ್ರಹ್ಲಾದ ತನ್ನ ಸಂಗಡಿಗೆ ಉಪದೇಶವನ್ನು ಮಾಡ್ತಾನೆ, ಗುರುಗಳು ಮಾತ್ರ ಉಲ್ಲಂಘನೆ ಮಾಡ್ತಾನೆ. ಬಲಿಚಕ್ರವರ್ತಿ ಶುಕ್ರಾಚಾರ್ಯ ಹೇಳ್ತಾರೆ ಗುರುಗಳವರು ಬಲಿಚಕ್ರವರ್ತಿಗೆ, ನೋಡು ಬಲಿ ಬಂದಿರೋದು ಯಾರು ಗೊತ್ತಾ? ಮೂರು ಹೆಜ್ಜೆ ಭೂಮಿ ಸಾಕು ಅಂತಿರೋದು ಯಾರು ಗೊತ್ತಾ? ಏಷ ಮಾಯಾ ಮಾನವ ಕೋ ಹರಿಹಿ, ಸಾಕ್ಷಾತ್ ನಾರಾಯಣ ಬಂದಿರೋದು. ಅಕ್ಷರ ಸುಮ್ಮನಾಗಬಾರ್ದೆ, ಇವನಿಗೆ ಕೊಡಬೇಡ ಅಂತೇಳಿ ಕೊಡಬೇಡ. ಕೊಟ್ರೆ ಏನ್ ಮಾಡ್ತಾನೆ ಗೊತ್ತಾ? ಇಡೀ ಒಂದು ಹೆಜ್ಜೆಯಿಂದ ಮೇಲಿನ ಲೋಕ, ಇನ್ನೊಂದು ಹೆಜ್ಜೆಯಿಂದ ಕೆಳಗಿನ ಲೋಕ, ಮೂರನೇ ಹೆಜ್ಜೆ ಜಾಗ ಇದೆ ಅಂತ ತಲೆ ತುಳಿದ್ಬಿಡ್ತಾನೆ ಗೊತ್ತಾ? ಮುಂದಿನ ತಾವೇ ಹೇಳ್ಬಿಡ್ತಾರಾಗ್ಲಿ, ಇಷ್ಟು ಹೇಳಿ ಕೊಡಬೇಡ ಅಂತ ಹೇಳ್ತಾರೆ. ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ. ಆಗ ಪ್ರಹ್ಲಾದ ಬಲಿ ಚಕ್ರವರ್ತಿ ಹೇಳ್ತಾನೆ, ಗುರುಗಳೆ ನೀವು ತುಂಬಾ ಪೂಜ್ಯರು, ಕಾರಣ ನೀವು ದೇವರು ಅಂತ ಹೇಳಿಬಿಟ್ರಲ್ಲ, ಭಾರಿ ಪೂಜ್ಯರು, ಆದರೆ ನಿಮ್ಮ ಮಾತು ನಾನು ಕೇಳೋದಿಲ್ಲ. ಕೊಡಬೇಡಿ ಅಂತೀರಲ್ಲ, ಯಾಕೆ ಕೊಡಬಾರದು? ನಾನು ಕಂಡವರಿಗೆ ಕೊಟ್ಟಾಗಲೇ ಕೃಷ್ಣಾರ್ಪಣ ಅಂತ ಕೊಡ್ತೇವೆ, ಕೃಷ್ಣ ಬಂದ ಕೊಡಬಾರದು ಏನರ್ಥ ಇದು? ಆದ್ದರಿಂದ ನಿಮ್ಮ ಮಾತು ನಾನು ಕೇಳೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಗುರುವಾಗಿದ್ರು ಪೂಜ್ಯನಾಗಿಲ್ಲ, ತಂದೆಯಾಗಿದ್ರು ಪೂಜ್ಯನಾಗಿಲ್ಲ, ಕೃಷ್ಣ ಹಾಗಲ್ಲ. ಪಿತಾಹಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಶ್ಚ ಗುರುರ್ ಗರೀಯಾನ್, ಗುರುಹು ಗರೀಯಾನ್, ದೊಡ್ಡ ಗುರು ಮತ್ತೆ ಗರೀಯಾನ್ ಗುರುಹು, ಗರೀಯಾನ್ ಪಿತಾ, ಗರೀಯಾನ್ ಪೂಜ್ಯ. ಮೂರು ಗರೀಯಾನ್ ಎಂಬುದು ಸೂಪರ್ಲೆಟಿವಾಗಿ ಉಪಯೋಗಿಸ್ಬೇಕಾದ, ಅತ್ಯಂತ ದೊಡ್ಡ ತಂದೆ, ಅತ್ಯಂತ ದೊಡ್ಡ ಗುರು, ಅತ್ಯಂತ ಹೆಚ್ಚು ಪೂಜ್ಯ. ನೀನು ಪೂಜ್ಯ, ನಿನ್ನಂತ ಪೂಜ್ಯರಿಲ್ಲ. ನೀನು ತಂದೆ, ನಿನ್ನಂತ ತಂದೆ ಇಲ್ಲ. ನೀನು ಗುರು, ನಿನ್ನಂತ ಗುರು ಇಲ್ಲ. ಅಷ್ಟು ದೊಡ್ಡವನು ನೀನು. ಅರ್ಜುನ ಇದನ್ನೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡು ನೋಡ್ತಾ ಇದ್ದಾನೆ. ಇನ್ನೊಂದು ಮೇಲೆ ಕಾಣ ಪ್ರಸಂಗನೇ ಇಲ್ಲ. ಸಾಮಾನ್ಯ ಕಡೆ ಇರ್ತಾರೆ, ಬಿಟ್ರೆ ಇಲ್ಲ, ಯಾವ್ದೋ ನೋಡ್ಬಿಡ್ತಾರೆ. ನಭೂತೋ ನಭವಿಷ್ಯತೆ ಅಂದ್ಬಿಡ್ತಾರೆ, ಯಾರೋ ನೋಡ್ಬಿಡ್ತಾರೆ. ನಭೂತೋ ನಭವಿಷ್ಯ, ಏ ಭೂತ ಕಂಡಿದ್ದ ಇವನು, ಕಂಡಿದ್ದು ನೂರು ವರ್ಷ ಕೂಡ ನೋಡಿದ್ರೆ ನಭೂತ ಅಂದು ಬಿಡ್ತಾರೆ. ಭವಿಷ್ಯತ್ ಏನಕ್ಕೆ ಅಂತ ತನ್ನ ಭವಿಷ್ಯನೇ ಗೊತ್ತಿಲ್ಲ, ಕೈ ತೋರ್ಸಕ್ ಹೋಗ್ತಾನೆ, ನಭವಿಷ್ಯತೆ ಅಂದು ಬಿಡ್ತಾನೆ ನಡಿಯಂತೆ. ಯಾರನ್ನೋ ನೋಡಿಬಿಟ್ಟು ಇವರು ಸಮ ಇಲ್ಲ ಅಂತ ಹೇಳ್ತಾನೆ. ಆಗ ಅನ್ನಬಾರದು, ಅನ್ನಕ್ಕೆ ಸಾಧ್ಯ ಇಲ್ಲ. ಅದು ಕೂಪ ಒಂದು ಕನ್ಯಾಯ ಅಂತ ಕರೆಯೋ. ಬಾವಿ ಬಿಟ್ಟರೆ ಜಗತ್ತೇ ಇಲ್ಲ ಅಂತೇಳಿ ಕತ್ತೆ ತಿಳ್ಕೊಳ್ಳುತ್ತಾನೆ. ಬಾವಿಯಲ್ಲಿನ ಕತ್ತೆಗೆ ಆ ಬಾವಿನೇ ಜಗತ್ತು, ಹೊರಗಿನ ಜಗತ್ತೇ ಇಲ್ಲ. ಹೊರಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ಜಗತ್ತಿನಲ್ಲಿ ಬಾವಿ ಒಂದು ಆಟಮ್ ಕೂಡ ಆಗೋದಿಲ್ಲ, ಅಷ್ಟು ಚಿಕ್ಕದು. ಅದಕ್ಕೆ ದುರಹಂಕಾರ ತಿಳುವಳಿಕೆನೆ ಇಲ್ಲ. ಅರೆ ಅರ್ಜುನ, ನಿನ್ನ ಸಮಾನ ಇಲ್ಲ ಅಂತ ಕೃಷ್ಣನ ಹೇಳ್ತಾನಲ್ಲ, ಎಷ್ಟು ಕಂಡಿದ್ದಾನು ಗೊತ್ತಾ? ದ್ಯಾವಾ ಪೃಥಿವಿಯೋರಿದ ಮಂತ ರಂಹಿ, ವಿಶ್ವದ ಆದ್ಯಂತ ಕಂಡುಬಿಟ್ಟಿದ್ದಾನೆ. ಈಗಾಗಲೇನೆ ಕಂಡು ಹೇಳ್ತಾನೆ, ಸಮ ಯಾರೂ ಇಲ್ಲ. ಇದಕ್ಕೆ ಅರ್ಥ ಇದೆ, ವಿಶ್ವ ಪರ್ಯಟನೆ ಮಾಡಿದವನು ಇದು ದೊಡ್ಡ ಬೆಟ್ಟ ಅಂದ್ರೆ ಅರ್ಥ ಇದೆ. ಊರು ಬಿಟ್ಟೆ ಹೋಗಿಲ್ಲ, ಯಾವುದೋ ಒಂದು ರಾಶಿ ನೋಡ್ಬಿಟ್ಟು ಬಂದ ರಾಶಿ ನೋಡಿ, ಓ ಕಸ ರಾಶಿ ನೋಡಿ, ಓ ಭಾರಿ ಬೆಟ್ಟ ಅಂತ ತಿಳ್ಕೊಂಡ್ರೆ ಅದನ್ನೇ ಮೌಂಟ್ ಎವರೆಸ್ಟ್ ಅವನ ಪಾಲಿಗೆ. ಎಷ್ಟು ಚೆನ್ನಾಗ್ತಾನೆ, ತಿಳಿದವರು ಮಾತಾಡಬೇಕು. ಅರ್ಜುನ ದಿವ್ಯ ದೃಷ್ಟಿಯಿಂದ ವಿಶ್ವರೂಪವನ್ನು ಕಂಡು ಹೇಳ್ತಾನೆ, ನಿನ್ನಗಿಂತ ಮೇಲೆ ಯಾರೂ ಇಲ್ಲ. ಇದನ್ನೇ ನಾಸ್ತಿ ನಾರಾಯಣ ಸಮಂ ನಭೂತಂ ನಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಇದು ನಮಗೆ ಗೊತ್ತಾಗಬೇಕು. ದೇವರಿಗಿಂತ ಮೇಲೆ ಯಾರೂ ಇಲ್ಲ, ದೇವರಿಗೆ ಸಮಾನೋ ಯಾರೂ ಇಲ್ಲ. ಕೆಲವರು ಯಾರೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಆಗಲ್ಲ. ದೇವರಿಗಿಂತ ಕಡಿಮೆ ಬೇಕಾಶನ ಇದ್ದಾರೆ, ದೇವರಿಗಿಂತ ಮೇಲೆ ಇಲ್ಲ, ದೇವರಿಗೆ ಸಮ ಇಲ್ಲ. ಅದನ್ನೇ ನಾಸ್ತಿ ನಾರಾಯಣ ಸಮಂ ಅಂತ ಕರೆದ್ರು ಮಹಾಭಾರತದ ಶ್ಲೋಕ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಅದಕ್ಕೆ ಅರ್ಜುನ ಹೇಳ್ತಾನೆ, ಅಪ್ರತಿಮ ಪ್ರಭಾವ. ನೀನು ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವ, ಮೂರು ಲೋಕಗಳಲ್ಲೂ ಕೂಡ ಸಾಟಿ ಇಲ್ಲದ ಮಹಿಮೆ ನಿನ್ನದು. ಅಪ್ರತಿಮ ಅಂದ್ರೆ ಅನುಪಮ, ಈಡಿಲ್ಲದ ಎಣೆಯಿಲ್ಲದ ಮಹಿಮೆ ನಿನ್ನದು. ಆದ್ದರಿಂದ ನಿನ್ನಿಂತ ದೊಡ್ಡವರು ಎಲ್ಲಿದ್ದಾನೆ? ಈಗ ಈ ಭಾವನೆ ನಮಗೆ ಬಂದ್ರೆ ಕಂಡದ್ದನ್ನು ದೊಡ್ಡದಂತ ಕರೀಲಿಕ್ಕೆ ಹೋಗಬೇಡಿ, ದೇವರನ್ನ ದೊಡ್ಡವರು ಅಂತ ಕರೀಬೇಕು. ಆ ದೇವರು ಯಾರೋ ಅಲ್ಲ, ಕೃಷ್ಣನೇ ದೇವರು. ಅದನ್ನ ಅರ್ಜುನ ಕಣ್ಣಾರೆ ಕಂಡು ವಿಶ್ವವನ್ನೇ ಕಂಡು ತೀರ್ಮಾನ ಮಾಡಿ ಅನುಭವಿಸಿ ಹೇಳ್ತಾ ಇದ್ದಾನೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನಾ ತ್ವತ್ಸಮಃ ಅಸ್ತಿ ಅಭ್ಯಧಿಕಃ ಕುತಃ ಅನ್ಯಃ. ನಿನಗೆ ಸಮ ಇಲ್ಲ, ಸಮನೇ ಇಲ್ಲ ಮೇಲಿನಿಂದ ಬರ್ತಾನೆ. ಈಗ ಸಮನೇ ಇಲ್ಲದ್ರೆ ಮೇಲ್ನೊಂದು ಬರೋ ಪ್ರಸಕ್ತಿನೇ ಇಲ್ಲ. ಲಕ್ಷ್ಮೀಕಾಂತ ಸಮಂತ ತೋಬಿ ಕಲಯನ್ ನೈವೇಶಿ ತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಜ್ಯೋಷ್ಠಮಃ. ಆಚಾರ್ಯ ರಥಸ್ತೋತ್ರದಲ್ಲಿ ಆಚಾರ್ಯ ಹೇಳುತ್ತಾರೆ, ಲಕ್ಷ್ಮೀಕಾಂತ ಇಡೀ ವಿಶ್ವವನ್ನು ಎಷ್ಟು ಹುಡುಕಿ ನೋಡಿದರೂ ಕೂಡ ನಿನಗೆ ಸಮನಾದವನಿಲ್ಲ. ಅಂದಮೇಲೆ ಇನ್ನು ಮೇಲೊಂದು ಎಲ್ಲಿಂದ ಬರ್ತಾನೆ? ನಿನ್ನ ಸಮನಾದವನೇ ಇಲ್ಲ ಅಂದಮೇಲೆ ಮೇಲೊಂದು ಎಲ್ಲಿಂದ ಬರ್ತಾನೆ? ಭಗವದ್ಗೀತೆಯಲ್ಲಿ ಯಾರು ಹೇಳ್ತಾರೆ ನೋಡಿ, ಈ ವಾಕ್ಯ ಎಲ್ಲಿದೆ ಗೊತ್ತಾ? ಭಗವದ್ಗೀತೆ 20ನೇ ಅಧ್ಯಾಯದಲ್ಲಿ ಬಂದಿದೆ ಅಂತ ಹೇಳ್ಬಿಡ್ತಾರೆ. ಭಗವದ್ 20ನೇ ಅಧ್ಯಾಯದಲ್ಲಿ ಬಂದಿದೆ ಅಲ್ಲಯ್ಯ, ಭಗವದ್ಗೀತೆಯಲ್ಲಿ 18 ಅಧ್ಯಾಯ. ಹತ್ತೊಂಬತ್ತನೇದೇ ಇಲ್ಲ, ಇಪ್ಪತ್ತನೇದೆಲ್ಲಿಂದ ಬಂತೆ ನಿನಗೀಗ? ಅದಕ್ಕೆ ಯುಕ್ತಿ ಇದು ಒಂದು. ನಾರಾಯಣನ ಮೇಲೆ ದೇವರಿದ್ದಾನೆ ಯಾರು ಅಂತ ಹೇಳೋರು ಆದ್ರೆ ಭಗವದ್ಗೀತೆ ಇಪ್ಪತ್ತೇ ಅಧ್ಯಾಯ ಒಪ್ಕೋಬೇಕು ಅವ್ರು ಅಷ್ಟೇ. ಇಪ್ಪತ್ತೇ ಪುರಾಣದಲ್ಲಿ ವಾದರಾಸ ಅವರು ಬರೀತಾರೆ, ಬಹುಶಃ ಇದು ಯಾವುದೋ ಒಂದು ಇಪ್ಪತ್ತೇ ಪುರಾಣದಲ್ಲಿ ಇರಬೇಕು ಅಂತ ಕರ್ತೇನೆ ಕಥೆ ಅಂತ ಹೇಳ್ತಾರೆ. ಪುರಾಣ ಇರೋದೇ 18, ಇಪ್ಪತ್ತೇ ಪುರಾಣದಲ್ಲಿ ಇರಬೇಕು ಅಂತ ಕೇಳಿದ್ರೆ ಅದು ಎಷ್ಟು ಸುಳ್ಳು ಅಂತ ಗೊತ್ತಾಗ್ತದ. ಹಾಗೆ ಆ ದೃಷ್ಟಿಯಲ್ಲಿ ಇದು ಎಂದೂ ನಿನಗಿಂತ ನಿನಗೆ ಸಮ ನಿನಗೆ ಮಿಗಿಲಾದ ವಸ್ತು ಜಗತ್ತಲ್ಲಿ ಯಾವುದೂ ಇಲ್ಲ. ಇದನ್ನು ಚಿಂತನೆ ಮಾಡಬೇಕು. ಮತ್ತೆ ಯಾವುದೋ ದೊಡ್ಡದು ಅಂತ ತಿಳ್ಕೊಂಡು ಮನುಷ್ಯ ಜೀವನ ಹಾಳು ಮಾಡ್ಕೋತಾನಲ್ಲ, ಹಾಗೆ ಮಾಡ್ಕೋಬಾರ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ, ದೇವರಿಗೆ ಮಿಗಿಲಾದ ವಸ್ತು ಇಲ್ಲ. ಆದ್ದರಿಂದ ನಮ್ಮ ಜೀವನದ ಗುರಿ ಏನಾಗಿರಬೇಕು? ಯಾವಾಗಲೂ ಆ ಕಡೆ ಇರಬೇಕು. ಉತ್ತಮ ವಸ್ತುವನ್ನು ಕಂಡವನಿಗೆ ಅಧವ ವಸ್ತು ಅನ್ನೋದು ಗಮನ ಬರಬಾರದು. ಬಂದ್ರೆ ಅವ್ರು ಉತ್ತಮ ವಸ್ತುನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಉತ್ತಮ ವಸ್ತುನ ಅರ್ಥ ಮಾಡ್ಕೊಂಡಿಲ್ಲ, ಹಸಿವಾಗಿ ಊಟ ಕೂತಿರ್ತಾನೆ, ಯಾರೋ ಮೈಸೂರು ಪಾಕ್ ತಿನ್ನಕ್ಕೆ ಹೋಗ್ತಾನೆ, ಅವ್ರು ಯಾರೋ ಬರ್ತಾನೆ, ಒಂದು ಪ್ಲಾಸ್ಟಿಕ್ ಮೈಸೂರು ಪಾಕ್ ಕೊಡ್ತಾನೆ, ತಿನ್ನಕ್ಕಾಗುತ್ತೆ ಅದನ್ನ? ಅವ್ರ ತಿನ್ನಕ್ಕೆ ಬರೋದು ತೊಗೊಂಡೇ ಮಾಡೋದು, ಕೈ ಕೆಲಸಕ್ಕೆ ಬರೋದು. ಯಾರಾದ್ರೂ ಕಾಸೆ ಪಡ್ತಾರೆ, ಏನು ಗೊತ್ತಿಲ್ಲದ ಅವಿವೇಕಿ ಅದಕ್ಕೆ ಕೈ ಹಾಕಬಹುದೇ ಹೊರತು ವಿವೇಕಿ ಅದಕ್ಕೆ ಕೈ ಹಾಕೋದಿಲ್ಲ. ಇವತ್ತು ಕೃಷ್ಣನನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿ ಎಂದೂ ಕೃಷ್ಣನ ಮೇಲೆ ಇನ್ನೊಬ್ಬರಬಹುದು ಅಂತ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅರ್ಜುನ ದೇವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ, ಅದನ್ನು ಕಣ್ಣಾರೆ ಕಂಡು ಹೇಳ್ತಾ ಇದ್ದೇನೆ ಅಂತ ಉತ್ತರ ಕೊಡ್ತಾ ಇದ್ದಾನೆ. ಇದನ್ನ ನೋಡಿ ನಾವು ಗೊಂದಲಕ್ಕೊಳಗಾಗದಾದ್ರೆ ಗೀತೆ ಉಪಯೋಗ ಏನು ಮಾಡ್ಕೊಂಡಾಗ ಆಗಿದ್ರೆ? ಈಗ ಇಷ್ಟೆಲ್ಲ ಅರ್ಜುನ ಕಂಡು ಕೇಳಿ ಕೃಷ್ಣನೇ ನಮಗೆ ಹೇಳಿ ಇಷ್ಟೆಲ್ಲ ಮಾಡಿದರೂ ಕೂಡ ಅನೇಕರಲ್ಲಿ ಕೃಷ್ಣನು ಒಬ್ಬ, ನಿಮ್ಮ ದೇವರು ನಿಮಗೆ, ನಮ್ಮ ದೇವರು ನಮಗೆ ಅಂತ ಹೇಳೋದಾದ್ರೆ ಒಬ್ಬೊಬ್ಬರಿಗೊಂದು ದೇವರು ಅಂದ್ರೆ ಗೋವಿಂದ ಅಲ್ಲಿ ಕಥೆನೇ ಮುಗಿದೋಯ್ತು. ನಿಮ್ಮ ಸರ್ಕಾರ ನಿಮಗೆ, ನಮ್ಮ ಸರ್ಕಾರ ನಮಗೆ ಅಂತ ಒಂದೇ ರಾಜ್ಯದಲ್ಲಿ ಎಂದ ಅಂತ ಹೇಳಿದ್ರೆ ಅವನ ಸರ್ಕಾರದ ದ್ರೋಹಿ ಆಗ್ತಾನೆ ಹೊರತು ಪೂಜ್ಯನಾಗೋದಿಲ್ಲ. ಬುದ್ಧಿ ಇಲ್ಲದವರಾಡ ಮಾತಾಡ ಒಂದು. ಆ ದೃಷ್ಟಿಯಲ್ಲಿ ಇವತ್ತು ನೋಡಿ, ಸರ್ಕಾರ ಹೆಂಗಸರು ಬೇರೆ, ಗಂಡು ಸರ್ಕಾರ ಗಂಡಸರು ಬೇರೆ ಸರ್ಕಾರ ಅಂತಿಲ್ಲ, ಬಡವರು ಬೇರೆ ಸರ್ಕಾರ, ಶ್ರೀಮಂತರು ಬೇರೆ ಸರ್ಕಾರ ಅಂತಿಲ್ಲ, ರೋಗಿಗಳು ಬೇರೆ ನಿರೋಗಿಗಳಿಗೆ ಬೇರೆ ಅಂತಿಲ್ಲ, ಕಳ್ಳರಿ ಬೇರೆ ಇವರು ಬೇರೆ ಅಂತಿಲ್ಲ. ಸರ್ಕಾರ ಅಂದ್ರೆ ಒಂದೇ, ಅದೇ ದೇವರು ಅಂದ್ರೆ ಒಬ್ಬನೇ, ಅವನ ಮೇಲೆ ಇನ್ನೊಬ್ರು ಯಾರು ಇಲ್ಲ. ಹೈಯೆಸ್ಟ್ ಅದು ಒಂದು ಸುಪ್ರೀಮ್ ಮೋಸ್ಟ್ ಅಥಾರಿಟಿ ಪರಮಾತ್ಮ. ಈ ಭಾವನೆ ಅಲ್ಲಿ ಬಂದು ನಿತ್ಯ ಜೀವನದ ಅನುಷ್ಠಾನಕ್ಕೆ ಬರದೆ ಹೋದ್ರೆ ಭಗವದ್ಗೀತೆ ಕೇಳಿದ್ರ ಪ್ರಯೋಜನ ಏನೇನೂ ಇಲ್ಲ ಅಂತ. ಆ ದಾರ್ಢ್ಯವನ್ನು ಸಂಪಾದನೆ ಮಾಡಬೇಕು. ಆ ದಾರ್ಢ್ಯ ಬಂದ್ರೆ ಆಗ ನಮ್ಮ ಉಳಿದ ವಸ್ತುಗಳ ಬಗ್ಗೆ ಆಗ ಅವೆಲ್ಲ ತೀರಾ ಕ್ಷುಲ್ಲಕ ಅನ್ನೋ ಭಾವನೆ ಬರ್ತದೆ. ಇಷ್ಟು ಹೇಳ ಜನ ಮತ್ತೆ ಮುಂದುವರೆಸ್ತಾನೆ, ಕೃಷ್ಣ ಇಂಥ ಸ್ಥಿತಿ ಬಂದಿದ್ದೇನೆ, ನೀನ್ ನನ್ನನ್ನ ಕ್ಷಮಿಸಬೇಕೀಗ. ಸಖೇವ ಸಖ್ಯುಹು, ಅರ್ಜುನ ಹೇಳ್ತಾನೆ, ಇಷ್ಟು ತಪ್ಪು ನಾನು ಮಾಡಿದ್ದೇನೆ ಕೃಷ್ಣ, ನನ್ನನ್ನು ನೀನು ಕ್ಷಮಿಸಬೇಕು. ಆ ಹೊತ್ತಿನೊಳಗೆ ನೀನು ಹೇಗೆ ಕ್ಷಮಿಸಬೇಕು ಅಂತ ನನ್ನನ್ನ? ಪಿತೇವ ಪುತ್ರಸ್ಯ, ಒಬ್ಬ ಗಂಡ ಹೆಂಡತಿನೇ ಕ್ಷಮಿಸೋ ಹಾಗೆ, ತಂದೆ ಮಗನನ್ನ ಕ್ಷಮಿಸೋ ಹಾಗೆ, ನೀನು ನನ್ನನ್ನ ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಅಂದ್ರೆ ಈಗ ಆ ಬಾಂಧವ್ಯ ಬಂದ್ರೆ ಕ್ಷಮಿಸೋ ಪ್ರಶ್ನೆ ಬರೋದಿಲ್ಲ. ನೀನು ತಂದೆ ನಾನು ಮಗ, ಮಕ್ಕಳ ತಪ್ಪನ್ನ ತಂದೆ ಕ್ಷಮಿಸ್ತೀನಿ, ಯಾರು ಕ್ಷಮಿಸ್ಬೇಕೀಗ? ಆದ್ರಿಂದ ತತ್ಕ್ಷಾಮಯೇ ತ್ವಾಂ ಅಹಮೀಶ ಮೀಡ್ಯಂ, ಅದನ್ನ ನಾನು ನಿನಗೆ ಕ್ಷಮಿಸುವಂತ ಬೇಡ್ಕೋತಾ ಇದ್ದೇನೆ. ನೀನು ಈಡ್ಯ, ನಾನು ನಿನ್ನ ಭಜಕ, ನೀನು ಪೂಜ್ಯ, ನೀನು ದೇವರು, ನಾನು ಭಕ್ತ, ನೀನು ಸ್ವಾಮಿ, ನಾನು ದಾಸ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದಯವಿಟ್ಟು ಅದನ್ನು ಕ್ಷಮಿಸಿಬಿಡು. ಪಿತೇವ ಪುತ್ರಸ್ಯ ಸಖೇವ ಸಖ್ಯುಹು ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಹುಂ, ಒಬ್ಬ ಸ್ನೇಹಿತ ತನ್ನ ಸ್ನೇಹಿತನ ತಪ್ಪನ್ನು ಕ್ಷಮಿಸೋ ಹಾಗೆ, ತಂದೆಯ ಮಗನ ತಪ್ಪನ್ನು ಕ್ಷಮಿಸೋ ಹಾಗೆ, ಹೆಂಡತಿ ತಪ್ಪನ್ನ ಗಂಡ ಕ್ಷಮಿಸೋ ಹಾಗೆ, ಒಬ್ಬು ಅಂತೂ ಬೇಕಾದವರ ತಪ್ಪನ್ನ ಮೇಲಿನ ಪೂಜ್ಯ ವ್ಯಕ್ತಿ ಕ್ಷಮಿಸಾಗ ನನ್ನನ್ನು ಕ್ಷಮಿಸಿಬಿಡು ಅಂತ ಅರ್ಜುನ ಕೃಷ್ಣನಲ್ಲಿ ತನ್ನ ವಿಶೇಷವಾದಂತಹ ಭಕ್ತಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂದರೆ ದೇವರನ್ನ ಅರ್ಥ ಮಾಡಿಕೊಂಡ ವ್ಯಕ್ತಿ ಎಷ್ಟು ತನ್ನ ಸರ್ವಾರ್ಪಣೆಗೆ ತಯಾರಾಗ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅದೃಷ್ಟಪೂರ್ವಂ ಶುಷಿತೋಸ್ಮಿ ದೃಷ್ಟ್ವಾ ಭಯೈರಚ ಪ್ರವ್ಯಥಿತಂ ಮನೋಮೆ. ಒಂದು ಕಡೆ ಕೃಷ್ಣಾದನ ತುಂಬಾ ಖುಷಿಯಾಗಿಬಿಟ್ಟಿದೆ, ತುಂಬಾ ಭಯವಾಗ್ತಾ ಇದೆ, ಎರಡು ಒಟ್ಟಿಗೆ ಹೇಳ್ತಾನೆ. ನನಗೆ ತುಂಬಾ ಭಯ ಆಗಿದೆ, ತುಂಬಾ ಆನಂದವಾಗಿದೆ. ಯಾತಕ್ಕೆ ಆನಂದವಾಗಿದೆ ಗೊತ್ತೇನು? ಅದೃಷ್ಟ ಪೂರ್ವಂ ಹೃಷಿತೋಷ್ಮಿ ದೃಷ್ಟ್ವಾ, ಇಂಥ ವಸ್ತುವನ್ನು ಕಂಡೇ ಇರಲಿಲ್ಲ, ಕಂಡು ಬಿಟ್ಟಿದ್ದೇನಲ್ಲ, ಅಷ್ಟು ಖುಷಿಯಾಗಿದೆ ನನಗೆ. ತಾ ದುಷ್ಟ ಪೂರ್ವಂ, ಪೂರ್ವಂ ನದೃಷ್ಟಂ ಅದೃಷ್ಟಂ, ನಾನು ಹಿಂದೆ ಎಂದೂ ಕಂಡ ಪದಾರ್ಥ ಅಲ್ಲ ಇದು ವಿಶ್ವರೂಪ, ಅದನ್ನು ಕಂಡಿದ್ದೇನಲ್ಲ, ತುಂಬಾ ಖುಷಿಯಾಗಿದೆ. ಅದೃಷ್ಟ ಪೂರ್ವಂ ಹೃಷಿತೋಷ್ಮಿ ದೃಷ್ಟ್ವಾ, ಆದರೆ ಭಯೇನಚ ಪ್ರವ್ಯಥಿತಂ ಮನೋಮೆ, ಆದರೆ ಭಯದಿಂದಾಗಿ ವ್ಯಥೆಯಾಗ್ತೇನೆ. ಎಷ್ಟು ಅದ್ಭುತ ವಸ್ತು ಅಂತ ಆನಂದ, ಅಷ್ಟೇ ಅದ್ಭುತ ಅಂತ ಭಯ. ಅದಕ್ಕೆ ದೃಷ್ಟಾಂತ ಕೊಟ್ಟಿದೆ, ಸಿಂಹನ್ ನೋಡಿದಾಗ ಭಾರಿ ಖುಷಿ, ಅಷ್ಟೇ ಭಯ, ಎರಡು ಒಟ್ಟಿಗೆ ಆಗ್ತಾ ಇದೆ. ಎಲ್ಲೂ ನಾವು ಬರೀ ಚಿತ್ರ ನೋಡಿರ್ತೇವೆ, ಅಂತಹದ್ದು ನಿಜವಾದ ಸಿಂಹ ನೋಡಿಬಿಟ್ಟಿವಲ್ಲ ಅಂತ ಭಾರಿ ಖುಷಿ, ಆದರೆ ಅಕಸ್ಮಾತ್ ಈ ಕಡೆ ಬಂದರೆ ಗತಿ ಏನು ಅಂತಕ್ಕಂಥ ಭಯ ಯಾವ ಕಡೆ ತಕ್ಷಣ ಬಳಸಿ ಹೆದರಿಸಿಬಿಡುತ್ತೆ. ಎರಡು ಮಧ್ಯೆ ನಾನಿದ್ದೇನೆ. ತದೇವ ಮೇ ದರ್ಶಯ ದಿವ್ಯ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಕೃಷ್ಣ ನನಗೆ ಈ ರೂಪ ನೋಡಿ ಸಾಕಾಗಿದೆ, ಆ ರೂಪ ನನಗೆ ತೋರಿಸಿಬಿಡು ಅಂತ ಹೇಳುತ್ತಾ. ನನಗೆ ಈ ರೂಪ ನೋಡಿ ಹರ್ಷ ಭಯ ಎರಡು ಒಟ್ಟಿಗೆ ಆಗ್ತದೆ. ಬರೀ ಹರ್ಷವಾಗಿದ್ದರೆ ಕಂಟಿನ್ಯೂ ಮಾಡಕ್ಕೆ ಹೇಳ್ತಾ ಇದ್ದೆ, ಆದರೆ ಹರ್ಷ ಜೊತೆ ಭಯ ಆಗ್ತಾ ಇದೆ, ಆದ್ದರಿಂದ ಆದಷ್ಟು ಬೇಗ ನನಗೆ ಆ ರೂಪ ತೋರಿಸಿಬಿಡು ಅಂತ ಪ್ರಾರ್ಥನೆ ಮಾಡುತ್ತಾನೆ. ಇದು ಒಂದು ಜನಗಳಿಗೆ ತೀರ ಅಪೂರ್ವವಾದ ಮಾತು. ಗೊತ್ತಿದ್ದು ಅರ್ಜುನ ಮಾತಾಡುತ್ತಾನೆ, ನೀನು ಗೊತ್ತು ದಯವಿಟ್ಟು ರೂಪ ನೋಡೋದು ನನಗಾಗೋದಿಲ್ಲ, ತೆಗೆದು ಬಿಡ ಅದನ್ನ, ನನಗೆ ಆ ರೂಪ ತೋರಿಸ್ಬಿಡು. ತದೇವ ಮೇ ದರ್ಶಯ ದೇವರೂಪಂ ಕಿರೀಟಿನಂ ಗದಿನಂ ಚಕ್ರಹಸ್ತಂ ತಾಂ ದ್ರಷ್ಟುಂ ತಥೈವ. ನೀನು ಕಿರೀಟ ಹಿಡ್ಕೊಂಡು ಚಕ್ರ ಹಿಡ್ಕೊಂಡು ಗದ ಹಿಡ್ಕೊಂಡು ನಿಂತಿರ್ತೀಯಲ್ಲ, ಆ ನಾಲ್ಕೈ ರೂಪ ಸಾಕು ನನಗೆ. ನನಗೆ ಆಕೈ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಆ ನಾಲ್ಕೈಗಳ ರೂಪ ತೋರಿಸು, ಈ ಸಾವಿರ ಕೈಗಳ ರೂಪ ತೆಗೆದು ಬಿಡು ಅಂತ ಹೇಳಿದ್ದ. ಸಾವಿರ ಕೈಗಳ ರೂಪ ನೋಡಕ್ ನನಗಾಗೋದಿಲ್ಲ, ನಾಲ್ಕೈಗಳ ರೂಪ ತೋರಿಸಿಬಿಡು. ಇದು ಒಂದು ನನಗೆ ಜಗತ್ತಲ್ಲಿ ನೋಡೋದಕ್ಕೆ ತಮಾಷೆ ಅನಿಸುತ್ತೆ, ಫ್ಯಾಕ್ಟ್ ಅನ್ಬೋದು. ನಾವು ಅನುಭವದಲ್ಲಿ ಬರೋದೇ ಹಾಗೆ. ಮನೆಗೆ ತಂದೆ ಬರ್ತಾನೆ, ಮಕ್ಕಳು ಮುಂದೆ ಮುಖವಾಡ ತಂದಿರ್ತಾನೆ, ತೋರಿಸ್ತಾನೆ, ನೋಡು ಮುಖವಾಡ ಹಾಕೋತೆ ನೋಡಿ ಈಗ ಅಂತ ತೋರಿಸ್ಬಿಡ್ತಾನೆ. ತೋರಿಸ್ಬಿಟ್ಟು ಯಾವುದು ದೇವದ ಮುಖ ಹಾಕೊಂಡ್ಬಿಡ್ತಾನೆ, ಜೋರೆ ಕಿರಿಸ್ಕೊಂಡ್ಬಿಡ್ತಾನೆ. ತಮಾಷೆ ಮಗು ಗೊತ್ತು, ಅವ್ರ ಅಪ್ಪನೇ ಅಂತ ಹೇಳ್ಬಿಟ್ಟು ಇದು ಆಶ್ಚರ್ಯ. ಅಪ್ಪನೇ ಹಾಕೊಂಡ್ರೆ ಗೊತ್ತು, ಮುಖವಾಡ ಅಂತ ಗೊತ್ತು, ಮಗು ಹೆದರುತ್ತೆ, ಪತ್ರ ಬಂದ್ರೆ ಹೋಗಿ ಕಿರಿಚಿ ಬಿಡುತ್ತೆ, ಆಮೇಲೆ ಎತ್ಕೊಳಕ್ ಬರ್ತಾರೆ, ಅದು ತೆಗಿ ಆಮೇಲೆ ಎತ್ಕೊಳ್ತಾ ಅದು ತೆಗೆದ್ಬಿಟ್ಟು ಎತ್ಕೊ ಅಂತ ಹೇಳುತ್ತೆ. ಮುಖವಾಡ ತೆಗೆದ್ಬಿಡ ಕಡೆಗೆ ತೆಗೆದು ನಾರ್ಮಲ್ ಆಗು. ತಮಾಷೆ ಎಲ್ಲ ಗೊತ್ತು ಅದಕ್ಕೆ, ಅದು ಮುಖವಾಡ ಅಂತ ಗೊತ್ತು, ತಂದೆ ಅಂತ ಗೊತ್ತು, ಭಯಪಡ್ತಾನೆ, ಅದನ್ನ ತೆಗೆದಿಟ್ಕೊಂಡ್ರೆ ಗೊತ್ತಿಲ್ಲ ಬರೋದಿಲ್ಲ ಅಂತ ಹೇಳುತ್ತೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಕೃಷ್ಣ ಯಾರು ಅಂತ ಗೊತ್ತು, ಅವನೇ ವಿಶ್ವರೂಪಿ ಅಂತ ಗೊತ್ತು, ಅದು ನೋಡಕ್ ನನಗಾಗೋದಿಲ್ಲ, ಆದ್ದರಿಂದ ಆ ರೂಪನೇ ತೋರಿಸಿಬಿಡು ಅಂತ ಹೇಳ್ತಾ ಇದ್ದಾನೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಎಷ್ಟು ನಮ್ಮ ಸೈಕಾಲಜಿ ಹೇಗೆ ವರ್ಕ್ ಮಾಡ್ತದೆ ಗೊತ್ತಾಗ್ತದೆ. ಫುಲ್ಲಿ ನೋಯಿಂಗ್ ವೆಲ್ ಆ ರೀತಿ ಮಾಡುತ್ತೆ, ಪೂರ್ಣ ತಿಳ್ಕೊಂಡೆ ನಾನು ಹೆದರುತ್ತೆ, ನೋಡ್ತಕ್ಕಂಥ ಯೋಚನೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಸಿಂಹ ಗರ್ಜನೆ ಮಾಡಿದಾಗ ಪೂರ್ತಿ ಟೈಟ್ ಇದೆ, ಪಂಜರದಲ್ಲಿ ಹಾಕಿದ್ದಾರೆ, ಲಾಕ್ ಮಾಡಿದ್ದಾರೆ, ಏನೇನೋ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಕ್ಷಣ ಶೇಖ ಬಾ ನಡಿಬಿಡ್ತಾನೆ. ಆ ಕ್ಷಣದೊಳಗೆ ಹಬ್ಬದ ಕ್ಷ ಒಂದು ದಾಗಾಬರಿ ಆಗ್ತಾನೆ. ಇದೆಲ್ಲ ಯಾತಕ್ಕೆ ಅಂದ್ರೆ ನಮ್ಮ ಸಹಜ ದೌರ್ಬಲ್ಯ ಅದು, ತೀರ ನ್ಯಾಚುರಲ್. ನಮಗೆ ಭಗವಂತನ ವ್ಯಾಪ್ತಿಯ ಮುಂದೆ ನಮ್ಮ ವ್ಯಾಪ್ತಿ ತುಂಬಾ ಚಿಕ್ಕದಾಗೋದ್ರಿಂದ ನಮಗೆ ಹೆಚ್ಚೊತ್ತು ನೋಡ್ಲಿಕ್ಕೂ ನಮಗಾಗೋದಿಲ್ಲ. ಸೂರ್ಯನ ಬೆಳಕೆ ನಮಗೆ ನೋಡ್ಲಿಕ್ಕಾಗೋದಿಲ್ಲ, ಇನ್ನು ಕೃಷ್ಣನ ಬೆಳಕನ್ನು ಎಷ್ಟೊತ್ತು ನೋಡ್ಲಿಕ್ಕಾಗುತ್ತೆ. ಆದ್ರಿಂದ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರ ಬಾಹೋ ಭವ ವಿಶ್ವಮೂರ್ತೆ. ನಿನ್ನ ಸಾವಿರ ತೋಳುಗಳ ಈ ಅನಂತ ತೋಳುಗಳ ರೂಪವನ್ನು ಮರೆ ಮಾಡಿಬಿಡು, ನಾಲ್ಕು ತೋಳುಗಳ ರೂಪವನ್ನು ತೋರಿಸು. ನನಗೆ ಆ ಚಕ್ರ, ಆ ಕಿರೀಟ, ಆ ಗದೆ ಅವೆಲ್ಲರೊಳ ಅಭ್ಯಾಸ ಇದೆ, ಇವೆಲ್ಲರೊಳ ನನಗೆ ಅಭ್ಯಾಸ ಇಲ್ಲ, ತೆಗೆದುಬಿಡು ಅಂತ ಪ್ರಾರ್ಥನೆ ಮಾಡಿ ತಾನು ಎಷ್ಟು ಸಣ್ಣವನು ಅಂತ ಅರ್ಜುನ ಪ್ರೂವ್ ಮಾಡ್ತಾ ಇದ್ದಾನೆ. ಇದಿಷ್ಟು ಅರ್ಜುನ. ಈಗ ಕೃಷ್ಣನನ್ನ ಮೊದಲು ಮಾಡಿದ ಸ್ತೋತ್ರದ ಭಾಗ ಬೇರೆ, ಆಮೇಲೆ ಮಾಡಿದ ಸ್ತೋತ್ರದ ಭಾಗ ಬೇರೆ. ಇಲ್ಲೆಲ್ಲ ಹಿಂದೆಲ್ಲ ಏನೇನು ಕಂಡೆ ಕಂಡೆ ಅಂತ ಹೇಳ್ತಾನೆ. ಈಗ ಹೇಳ್ತಾನೆ, ನನಗೂ ನಿನ್ನ ಸಂಬಂಧವನ್ನ ನಾನು ಹೇಗೆ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದೇನೆ, ದಯವಿಟ್ಟು ಅದನ್ನು ಕ್ಷಮಿಸಿಬಿಡು, ನನ್ನನ್ನು ಕ್ಷಮಿಸಿ ಉದ್ಧಾರವನ್ನು ಮಾಡು, ನನಗಾಗಿರೋ ಆನಂದ ಭಯಗಳ ಸಮ್ಮಿಶ್ರದಲ್ಲಿ ನಾನು ಇದ್ದೇನೆ, ನನಗೀಗ ನಿನ್ನ ಆ ರೂಪ ನೋಡ್ಲಿಕ್ಕೆ ಮಾತ್ರ ಸಾಧ್ಯ, ಈ ರೂಪ ನೋಡ್ಲಿಕ್ಕೆ ಆಗೋದಿಲ್ಲ. ತಮಾಷೆ ಗೊತ್ತೇನು, ಆ ರೂಪ ತೋರಿಸೋದು ದೇವರೇ ತೋರಿಸ್ಬೇಕು, ವಿತರಣೆ ಮಾಡ್ಕೊಳ್ಳೋದು ದೇವರೇ ಮಾಡ್ಕೋಬೇಕು, ಹೊರತು ಇತರ ಮಾಡಕ್ ಬರೋದಿಲ್ಲ. ಇದು ಹೊಸ ಮ್ಯಾಜಿಕ್, ಇದು ಒಂದು ನಾವು ಸಾಕಷ್ಟು ಕಣ್ಮಿಚ್ಕೊಂಡ್ಬಿಟ್ರೆ ಸಾಲ್ದಾ, ಇಲ್ಲ, ತೋರಿಸ್ಬೇಕಂತ ದೇವರು ಇಷ್ಟಪಟ್ಟರೆ ಮಾತ್ರ ತೋರಿಸ್ತಾನೆ, ದೇವ್ರು ಇಷ್ಟಪಟ್ಟರೆ ಮಾತ್ರ ತೆಗಿತಾನೆ. ಇಲ್ಲವರು ನಮಗೆ ಇಷ್ಟು ನೋಡ್ಲಿಕ್ಕೂ ಬರೋದಿಲ್ಲ, ನೋಡೋದನ್ನು ತೆಗಿಲಕ್ಕೂ ನಮಗೆ ಬರೋದಿಲ್ಲ. ಈಗ ಟಿ ವಿಯೊಳಗೆ ತೆಗಿರಿ ತೆಗಿತಾರೆ ಅವ್ರೀಗ, ತೆಗಲಿ ನಮ್ಮ ಕೈಲಿ ಅದಿಲ್ಲ, ಬೇಕಾದ್ರೆ ಆಟಪಾಡ್ಬೋದೇ ಹೊರತು ಆ ಸೀನ್ ಬಿಟ್ಟು ಬೇರೆ ಸೀನ್ ಬರಲಿ, ಸೀನ್ ಹೋಗಲಿ ಅಂತ ಹೇಳಿದರೆ ಅದೆಲ್ಲ ಆಗೋದೇ ಇಲ್ಲ. ಇದು ನಿಜ. ಈ ಮಾತಿನೊಳಗೆ ಡಾಕ್ಟರ್ ಇರ್ತಾನೆ, ಆಪರೇಷನ್ ಮಾಡ್ತಾ ಇರ್ತಾನೆ, ಹೇಳ್ತಾರೆ 10,000 ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಡಾಕ್ಟ್ರೇ ನೀವು ಹೊಲ್ದೆಲ್ಲ ಆಪರೇಷನ್ ಮಾಡಿ ಬಿಟ್ಬಿಡಿ, ಎಲ್ಲ ಆಪರೇಷನ್ ಓಪನ್ ಮಾಡಿ ಆಪರೇಷನ್ ಮಾಡಿಬಿಡಿ, ಹುಲಿಯ ಚಾರ್ಜ್ ಅವ್ರು ಕೂಡ ನಾವೇ ಹೊಡ್ಕೋತೀವಿ ಅಂತ ಹೇಳೋಕ್ಕಾಗತ್ತೆ, ಯೋಚನೆ ಮಾಡಿ ನೋಡೋಣಂತೆ. ಅವ್ರು ಹೊಲ್ದೆ ಚಾಕು ಬಿಟ್ಬಿಟ್ಟಿರ್ತಾರೆ ಒಳಗಡೆಗೆ, ಇನ್ನು ಇವ್ರು ಹೊಲ್ದ ಗತಿಯಾಗಬೇಕು ಲೆಕ್ಕ ಹಾಕಿ. ಅಂದಮೇಲೆ ಅವನು ಯಾವ ಡಾಕ್ಟರ್ ಓಪನ್ ಮಾಡ್ತಾನೋ ಅವನ್ನೇ ಹೇಗೆ ಕ್ಲೋಸ್ ಮಾಡಬೇಕು, ಯಾರೂಪ ಭಗವಂತ ತೋರಿಸಿದನೋ ಅವನೇ ಅದನ್ನು ಮರೆ ಮಾಡಬೇಕಾ ಹೊರತು ನಮಗೆ ಮರೆ ಮಾಡೋ ಶಕ್ತಿ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟು ಡಿಪೆಂಡೆಂಟ್ ಆಗಿದ್ದೆ ಅವನೀಗ, ದೇವರನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ನೋಡ್ತಿದ್ರೆ ನೋಡದಿರ್ಲಿಕ್ಕೂ ನಮಗೆ ಸಾಧ್ಯವಾಗೋದಿಲ್ಲ. ಅರ್ಜುನ ಎರಡನ್ನೂ ಒಟ್ಟಿಗೆ ಮಾಡಿಸ್ತಾನೆ, ಇಲ್ಲಿ ನೋಡಿದ್ರೆ ಹೀಗೆ ಮಾಡಿದ, ಅಲ್ಲಿ ದುರ್ಯೋಧನಾದಿಗಳಿಗೆ ನೋಡದಂತೆ ಮಾಡಿದ, ಕೃತಾಶ್ರೆ ನೋಡ ಹಾಗೆ ಮಾಡಿಬಿಡ್ತಾನೆ. ಇದಕ್ಕೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅತಿ ಸಮರ್ಥ ಅಂತ ದೇವರನ್ನು ಕರೆಯೋದು. ಮಾಡಬಲ್ಲ, ಮಾಡದಿರಬಲ್ಲ, ಏನಾದರೂ ಮಾಡಬಲ್ಲ, ಹಾಗೂ ಮಾಡಬಲ್ಲ. ಈ ದೇವರ ಒಂದು ವಿಷಯ ಆಲ್ ಇನ್ ಆಲ್, ನಾವು ಆಲ್ರೌಂಡ್ ಕೆಪಾಸಿಟಿ ಅಂದ್ರೆ ಇದೆ, ಸಂಪೂರ್ಣ ಸಾಮರ್ಥ್ಯ ಅಂದ್ರೆ ಇದೆ. ಕೆಲವು ಯಾವುದೋ ಒಂದು ಅರ್ಥ ಕಳ್ಳದ ಅಂಗಡಿಗೆ ಹೋಗಿ, ಬಂಗಾರದ ಅಂಗಡಿಗೆ ಹೋಗಿ, ವಜ್ರದ ಅಂಗಡಿಗೆ ಹೋಗಿ ತೋರಿಸ್ತಾರೆ, ಅದನ್ನು ನೋಡ್ತಾ ಇರ್ತಾರೆ. ಯಾವನೋ ಬರ್ತಾನೆ ಹ್ಯಾಂಡ್ಸ್ ಅಪ್ ಅಂತ ಎತ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ ಅವನಿಗೆ. ವೈದ್ಯರು ತೋರ್ಸಕ್ಕೆ ಬಂತು ಅವನಿಗೆ, ಆದ್ರೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅವನ ಕೈ. ಎತ್ಕೊಂಡು ಹೋಗ್ಬಿಟ್ಟು ಹಾಗೆ ಗೊತ್ತಿರ್ತಾನಷ್ಟೇ. ಅವ್ನು ನೋಡೋರು ಕಂಪ್ಲೇಂಟ್ ಕೊಡೋಕೋ ಸ್ಥಿತಿಯಲ್ಲಿರೋದಿಲ್ಲ, ಹಾಗಿರುತ್ತೆ. ತೋರ್ಸಕ್ ಬಂತು ಅದು ಇಟ್ಕೊಳ್ಳೋಕ್ಕಾಗಲಿಲ್ಲ ಅವನ ಕೈಯಲ್ಲಿ. ಆದ್ರೆ ಕೃಷ್ಣನಿಗೆ ಆ ಪ್ರಶ್ನೆನೇ ಇಲ್ಲ. ರೂಪ ತೋರಿಸಬಲ್ಲ, ತೋರಿಸ ರೂಪನ ಯಾವ ಬೇಕಾದ್ರೂ ಹಾಗೆ ಇಡಬಲ್ಲ, ವಾಪಸ್ ತಗೊಳ್ಳಬಲ್ಲ, ಯಾರಿಗೆ ಬೇಕೋ ಅವರಿಗೆ ತೋರಿಸಬಲ್ಲ, ಕೆಲವು ಭಯಪಡಿಸಬಲ್ಲ, ಕೆಲವು ಪ್ರೀತಿ ಹುಟ್ಟಿಸಬಲ್ಲ, ಏನನ್ನೂ ಮಾಡಬಲ್ಲ. ಆದ್ದರಿಂದ ಅಹಂ ಸರ್ವಸ್ಯ ಜಗತಃ ಪ್ರಭವ ಪ್ರಳಯಸ್ತಥ, ಇಡೀ ಜಗತ್ತಿನ ಏನನ್ನೂ ಮಾಡಬಲ್ಲ ಸರ್ವ ಸಮರ್ಥ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವಾತ ನಿರೂಪಣೆ ಮಾಡಿದ್ದ. ಇಲ್ಲಿಗೆ ಒಂದು ಘಟ್ಟ ಮುಟ್ಟಿದೆ. ಇನ್ನು ನಮ್ಗೆ ಉಳಿದಿರೋದು ನಾಳೆ ದಿವಸ. ನಾಳೆ ಉತ್ತರಾಯಣ ಪುಣ್ಯಕಾಲ, ಅದಕ್ಕೆ ಉತ್ತರಾಯಣದಲ್ಲಿ ಏನು ಮಾಡ್ತೇವೆ ವರಿಷ್ಠರು ಅನೇಕರಿಗೆ ಗೊತ್ತಿಲ್ಲ. ಉತ್ತರಾಯಣ ಅಂತ ಯಾತಕ್ಕೆ ಕರೀತಾರೆ ತುಂಬಾ ಅರ್ಥ ಉಂಟು, ಅದೆಲ್ಲ ಬೇಡ. ಒಂದು ಮುಖ್ಯವಾಗಿ ಒಂದು ಕಾರಣ ಅಂದ್ರೆ ದೇವತೆಗಳಿಗೆ ನಮ್ಮ ಒಂದು ವರ್ಷ ಒಂದು ದಿವಸ ಇದ್ದಾಗಲೇ ಕಟ್ಟೆ. ನಮ್ಮ ಒಂದು ವರ್ಷ ಅವರಿಗೆ ದಿವಸ. ಈ ಉತ್ತರಾಯಣ ದಕ್ಷಿಣಾಯನ ಏನು ಗೊತ್ತೇನು, ದಕ್ಷಿಣಾಯನ ಅವರಿಗೆ ರಾತ್ರಿ, ಅದಕ್ಕೆ ಚಾತುರ್ಮಾಸ ಆಗಲೇ ಬರೋದು. ಉತ್ತರಾಯಣ ಹಗಲು, ತಮಗೆ ಒಂದು ವರ್ಷ ಅವ್ರಿಗೆ ಒಂದು ದಿವಸ ಅಷ್ಟೇ. ಆರು ತಿಂಗಳಿಗೆ ಒಂದು ಹಗಲು, ಆರು ತಿಂಗಳಿಗೆ ಒಂದು ದಿವಸ. ಉತ್ತರಾಯಣ ಪ್ರಾರಂಭ ಅಂದ್ರೆ ದೇವತೆಗಳ ಹಗಲು ಪ್ರಾರಂಭ, ಈ ದೇವತೆಗಳ ಹಗಲು ಪ್ರಾರಂಭ. ದಕ್ಷಿಣಾಯನ ಅವರ ರಾತ್ರಿ, ವರ್ಕಿಂಗ್ ಡೇ ಅಲ್ಲ ಅದು, ವರ್ಕಿಂಗ್ ಅವರ್ಸ್ ಅಲ್ಲ. ಅದಕ್ಕೇನೆ ಮದುವೆ ಉಪನಯನ ಯಾವುದು ಮಾಡಾಗಿಲ್ಲ. ದಕ್ಷಿಣಾಯನ ಕಾಲಕ್ಕೆ ಗೃಹ ಪ್ರವೇಶ, ಮದುವೆ ಯಾವುದು ಮಾಡಕ್ಕೆ ಬರೋದಿಲ್ಲ, ಉಪನಯನ ಬರೋದಿಲ್ಲ, ಗೃಹ ಪ್ರವೇಶ ಯಾವುದು ಬರೋದೇ ಇಲ್ಲ. ಯಾಕೆ ಇನ್ನೂ ಸಂಡೆ ರಿಜಿಸ್ಟ್ರೇಷನ್ ಮಾಡಿ ತಿಂದಾಗುತ್ತೆ ಅಷ್ಟೇ, ವೇಸ್ಟ್ ಆಗಿಬಿಡುತ್ತೆ, ಅದು ಉಳಿಯೋದಿಲ್ಲ ಅಂತ ಹೇಳುತ್ತೆ. ಆ ರೀತಿ ಮಾಡಿದ ಯಾವ ಕೆಲಸ ಹಾಳಾಗಿ ಬಿಡುತ್ತೆ. ಉತ್ತರಾಯಣ ಬಗ್ಗೆ ಈಗ ಪ್ರಾರಂಭ ಎಲ್ಲ ಕೂಡ, ಉಪನಯನ ಮುಹೂರ್ತ, ವಿವಾಹ ಬೇಕಾದಷ್ಟು ಇರುತ್ತೆ. ಗೃಹ ಪ್ರವೇಶ ಏನ್ ಮಾಡಿದ್ರೆ ಈಗ ಮಾಡಬೇಕೆ ಹೊರತು ಆಗ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ನಮ್ಮ ಇದನ್ನ ಆಗಲೇ ಯಾವ್ದೋ ರಾತ್ರಿ ಇದೆ, ಈಗಲ ರಾತ್ರಿ ಗೊತ್ತಿರೋದಿಲ್ಲ, ಕುಡಿದು ಬಿದ್ದುಬಿಟ್ಟಿರ್ತಾರೆ. ಆಗಲೇ ಏನು ಗೊತ್ತಾಗಬೇಕು ಅವರಿಗೆ, ಅಂದ್ರೆ ದೇವತೆಗಳ ಹಗಲಲ್ಲಿ ಕೆಲಸ ಮಾಡಬೇಕು. ದೇವತಾಪತಿ ಸ್ಥಾಪನೆ ಎಲ್ಲ ಇಂದಿನಿಂದ ನಾಳೆಯಿಂದ ಪ್ರಾರಂಭ. ಮದುವೆ ಮಾತ್ರ ಎಕ್ಸೆಂಪ್ಷನ್, ಉತ್ಥಾನ ದ್ವಾಪಸಿ ಆಗುತ್ತಲ್ಲ, ಆಮೇಲೆ ಒಂದು ಧನುಮಾಸನೆ ಮಾಡಾಗಿಲ್ಲ. ಮತ್ತೆ ಆ ಒಂದು ಇದರ ಧನುಮಾಸ ಬರೋದಕ್ಕಿಂತ ಮುಂಚೆ ಉತ್ಥಾನ ದ್ವಾಪಸಿಯಿಂದ ಮಾತ್ರ ಅಲ್ಲಿವರೆಗೆ ಮಾಡಬಹುದಷ್ಟೆ. ಉಪನಯನ ಬೇರೆ ಅವಕಾಶ ಇಲ್ಲೇ ಇಲ್ಲ. ಜನ ಗಮನಿಸ್ಬೇಕು ಅದನ್ನ, ಇಲ್ಲದೆ ಹೋದ್ರೆ ಉತ್ತರಾಯಣ ದೇಶ ಆಚರಣೆ ಮಾಡೋದು ಅಲ್ಲಿ ತಪ್ಪು ಮಾಡ್ತಿರೋದು ಅಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಮೊದ್ಲೇ ಗೊತ್ತಾದ್ರೆ ಪಾಚ್ಕೊಳ್ಳಕ್ ಬರುತ್ತೆ, ಅಯ್ಯೋ ಭಾರಿ ಕಷ್ಟ ಆಗುತ್ತೆ, ಏನು ಕಷ್ಟ ಆಗೋದಿಲ್ಲ, ಪ್ಲಾನ್ ಮಾಡ್ಕೊಂಡಕ್ ಬರುತ್ತೆ. ಮೊದ್ಲು ತಿಳ್ಕೊಂಡ್ಬಿಟ್ರೆ ಪ್ಲಾನ್ ಮಾಡ್ಕೊಂಡ್ರೆ ಆಗ ಹೋಯ್ತಾಗ. ಉತ್ತರಾಯಣದಲ್ಲಿ ಮಾಡಿದರೆ ದೇವರಿಗೆ ಪ್ರೀತಿಕರವಾಗುತ್ತೆ, ದಕ್ಷಿಣಾಯನದಲ್ಲಿ ಮಾಡಿದರೆ ಪ್ರೀತಿಕರವಾಗೋದಿಲ್ಲ. ಅಷ್ಟು ಶ್ರೇಷ್ಠವಾದ ಸಿದ್ಧಾಂತ ಅದು. ಉತ್ತರಾಯಣ ಪ್ರಾರಂಭ ಅಂದ್ರೆ ದೇವತೆಗಳ ಹಗಲು ಪ್ರಾರಂಭವಾಗೋದ್ರಿಂದ ನಾಳೆ ಉದಯರಾದ ದೇವತೆಗಳು ಹಾಡಿದಾಗ ಲೆಕ್ಕ. ಅದಕ್ಕೆ ಅಷ್ಟು ಮಹತ್ವಪೂರ್ಣವಾದದ್ದು. ಅದರಲ್ಲೂ ಕೂಡ ಈ ಒಂದು ಪುಷ್ಯ ಮಾಸದೊಳಗೆ ಸಾಮಾನ್ಯವಾಗಿ ಬರೋದಿದ್ದು ಶುಕ್ಲಪಕ್ಷದಲ್ಲಿ ಬಂದ್ರೆ ತುಂಬಾ ಶ್ರೇಷ್ಠ ಅಂತ ಕರೀತಾರೆ. ಶುಕ್ಲಪಕ್ಷದಲ್ಲಿ ದಕ್ಷಿಣಾಯನ ಮುಂದೆ ಸತ್ತು ಬರೋದು ಹಿಂದೆ ಹೋಗ್ಬಿಡುತ್ತಾಗಲೇನೆ, ಅಧಿಕ ಬಂದ್ರೆ ಮುಂದೆ ಹೋಗಿದೆ. ಈಗ ಶುಕ್ಲಪಕ್ಷದಲ್ಲಿ ಸಂಕ್ರಮಣ ಬಂದ್ರೆ ಅದಕ್ಕೆ ಬಹಳ ಮಹತ್ವ ಉಂಟು. ಅವತ್ತೇನ್ ಮಾಡ್ತಾನೆ ಅದು ಏಳು ಜನ್ಮಕ್ಕೆ ಆಸ್ತಿ ಆಗತ್ತಂತೆ. ಉತ್ತರಾಯಣ ಸಂಕ್ರಮಣ ದಿವಸ ಏನು ದಾನ ಧರ್ಮ ಪಾರಾಯಣ ಜ್ಞಾನ ಕಾರ್ಯ ಏನೇನು ಮಾಡ್ತಾನೆ ಅದು ಏಳು ಜನ್ಮಕ್ಕೆ ಆಸ್ತಿ ಆಗುತ್ತೆ ಅಂತ ಹೇಳುತ್ತಾರೆ. ಏಳು ಜನ್ಮಗಳ ಕಾಲ ಅಕಸ್ಮಾತ್ ತಪ್ಪು ಮಾಡಿಬಿಟ್ರೆ ಆ ಪಾಪ ಏಳು ಜನ್ಮಗಳಿಗೂ ಕಂಟಿನ್ಯೂ ಆಗುತ್ತೆ. ಪುಣ್ಯನೂ ಹಾಗೆ ಪಾಪನೂ ಹಾಗೇನೆ. ಅದಕ್ಕೆ ಪುಣ್ಯ ಕಾರ್ಯವನ್ನು ಮಾಡಬೇಕು. ವಿಶೇಷತಃ ಮಕ್ಕಳಿಂದ ಹಿಡಿದು ಪಿತೃದೇವತೆಗಳವರೆಗೆ ಹಬ್ಬ ಆಗಿರೋದು ವಿಶೇಷ. ಮಕ್ಕಳಿಗೆ ಹಣ್ಣೆರಿಯುತ್ತಾರೆ, ಪಿತೃಗಳಿಗೆ ತರ್ಪಣ ಕೊಡ್ತಾರೆ, ಅಲ್ಲಿವರೆಗೂ ಕೂಡ ಪ್ರಿಯ ಇದು ಅಂತ. ಅನೇಕರು ಇನ್ನೊಂದು ಮಾತು ಹೇಳಿಬಿಡುತ್ತೇನೆ, ಎಳ್ಳು ಬಹಳ ಪ್ರಿಯ ಇದಕ್ಕೆ. ಯಾವ ಸಂಕ್ರಮಣಕ್ಕೆ ಎಳ್ಳು ಉಪಯೋಗಿಸೋದಿಲ್ಲ, ಇದಕ್ಕೆ ಮಾತ್ರ ಎಳ್ಳು ಉಪಯೋಗಿಸೋದು. ಯಾತಕ್ಕೆ ಅಂತ ಗೊತ್ತಿಲ್ಲ, ಜನ ತಿಂದು ಗೊತ್ತು ಹೊರತು ಕೊಟ್ಟು ಯೋಚನೆ ಮಾಡಿ ಗೊತ್ತೇ ಇರೋದಿಲ್ಲ. ಅದು ಎಳ್ಳುದಲ್ಲ, ಬಾಡಿ ರುಚಿಯಾಗಿ ತಿಂದಾಕ್ಬಿಡ್ತಾನೆ ಅಷ್ಟೇ ಹೊರತು ಹಿಂದೆ ಯೋಚನೆ ಮಾಡೋದೇ ಇಲ್ಲ. ಇದು ಮಕರ ಸಂಕ್ರಾಂತಿ, ಸೂರ್ಯ ಮಕರ ರಾಶಿಗೆ ಕಾಲಿಡ್ತಾರೆ. ಮಕರ ರಾಶಿ ಮಕರ ರಾಶಿಗೆ ಅತಿದೇವತೆ ಶನಿ. ಶನಿ ಎಳ್ಳು ಶನಿಗೂ ಭಾರಿ ಗಂಟು ಉಂಟು, ಶನಿಗೂ ಎಳ್ಳಿಗೂ ಸಂಬಂಧ ಇರೋದ್ರಿಂದ ಆ ಶನಿ ಮತ್ತು ಇದರ ಸಂಪರ್ಕವಾಗುವ ತೋರಿಸೋದಕ್ಕೋಸ್ಕರ ಎಳ್ಳಿನ ಸಂಪರ್ಕ ಬಂದಿದೆ. ಬೇರೆ ಸಂಕ್ರಮಣಕ್ಕೆ ಶನಿ ಸಂಬಂಧಪಟ್ಟಿಲ್ಲ, ಅದಕ್ಕೆ ಎಳ್ಳು ಸಂಬಂಧಪಡೋದಿಲ್ಲ. ಎಳ್ಳು ಸಲ್ಲುವರೆಗೂ ಪಿತೃಗಳಿಂದ ಮಕ್ಕಳವರೆಗೂ ಪ್ರಿಯವಾಗಲಿಕ್ಕೆ ಕಾರಣ ಶನಿಗೂ ಇದಕ್ಕೂ ಸಂಬಂಧ ಇರೋದ್ರಿಂದ ಈ ಮಾತನ್ನು ಯೋಚನೆ ಮಾಡಿದರೆ ಸಂಕ್ರಮಣ ಮಹತ್ವಪೂರ್ಣವಾದ ಸಂಕ್ರಮಣ. ಭೀಷ್ಮರು ಅದಕ್ಕಾಗಿ ಕಾಯ್ತಿದ್ರಂತೆ, ಅದು ಬರಲಿ ಪ್ರಾಣ ಬಿಡಬೇಕು ಅಂತೇಳಿ. ನಾ ಕಾಯಪ್ರಸಂಗ ಬರಲೇ ಇಲ್ಲ, ನಾಳೆ ಅನಾಯಾಸವಾಗಿ ಗೀತ ಅದಾಗಿ ಹುಡ್ಕೊಂಡು ಬಂದಾಗಿದೆ. ಆದ್ದರಿಂದ ವಿಶ್ವರೂಪ ದರ್ಶನದಂತ ಶ್ರೇಷ್ಠವಾದ ಮೊದಲೇ ಭಗವದ್ಗೀತೆ, ಅದರಲ್ಲೂ ವಿಶ್ವರೂಪ ದರ್ಶನ ಯೋಗ, ಅರ್ಜುನ ಸ್ತೋತ್ರ, ಕೃಷ್ಣ ಮಾಡತಕ್ಕಂಥ ರೀತಿ. ನಾಳೆ ಕೃಷ್ಣ ಮುಖ್ಯವಾಗಿ ಹೇಳ್ತಾನೆ ಈ ರೂಪ ನೋಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾನೆ. ಅದು ಮುಖ್ಯ, ನಮಗೆ ಅದು ಬೇಕಾಗಿದೆ. ಈ ರೂಪ ನಾವು ನೋಡಬೇಕಾದ್ರೆ ಏನು ಮಾಡಬೇಕು ಅಂತ ಭಗವಂತ ಉತ್ತರ ಕೊಡ್ತಾನೆ. ವಿಶ್ವರೂಪ ಕೇಳಿ ಆಯ್ತಲ್ಲ, ನಮಗೂ ನೋಡಕ್ಕೆ ಸಾಧ್ಯತೆ ಉಂಟು. ನೋಡೋದಾದ್ರೆ ನೋಡಕ್ಕೆ ಇರೋದಾದ್ರೆ ಏನು ಮಾಡಿದ್ರೆ ಕಾಣ್ತಾನೆ. ಇದನ್ನ ಯಾರು ಹೇಳಿ ಉಪಯೋಗ ಇಲ್ಲ, ಕೃಷ್ಣನೇ ಹೇಳಬೇಕು ತಾನೆ. ಕೃಷ್ಣ ಹೇಳ್ತಾನೆ, ಅಲ್ಲಿಗೆ ಅಧ್ಯಾಯ ಮುಕ್ತಾಯವಾಗುತ್ತೆ. ಎಂಟು ದಿವಸದ ಪ್ರವಚನ ಮಾಲಿಕೆ ನಾಳೆಗೆ ಮಂಗಳವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಾಡು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.